ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇಂದು ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಹಿರಿಯ ಪ್ರಬಂಧಕರಾದ ಶಿವಶಂಕರ ಶೆಟ್ಟಿ ಹಾಗೂ ಕೊಳವೆಬಾವಿ ಜಲ ಮರುಪೂರಣ ಮಾಡಿರುವ ಕೃಷಿಕ ಬಿಟಿ ಮಹಾಬಲೇಶ್ವರಪ್ಪನವರೊಂದಿಗೆ ಸಂದರ್ಶನ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ಪ್ರೇ ಕೇಳುಗರೆ, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇವತ್ತು ನಾವು ಇಬ್ಬರು ಮುಖ್ಯ ವ್ಯಕ್ತಿಗಳನ್ನು ಮಾತನಾಡಿಸ್ತಾ ಇದ್ದೇವೆ. ಒಬ್ಬರು ಕೊಳವೆ ಬಾವಿಗಳನ್ನು ತೆಗೆಸಲಿಕ್ಕೆ ಸಾಲ ಕೊಡುವಂಥವ್ರು, ಇನ್ನೊಬ್ಬರು ಕೊಳವೆ ಬಾವಿಯನ್ನು ತೆಗೆಸಿ ಮರುಪೂರಣ ಮಾಡಿ ಅದರ ಲಾಭವನ್ನು ಬಹುವಾಗಿ ಪಡ್ಕೊಂಡಿರುವಂಥವ್ರು. ಮೊದಲಿಗೆ ನಾವು ಚಿತ್ರದುರ್ಗದ ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಹಿರಿಯ ಪ್ರಬಂಧಕರಾದಂಥ ಶ್ರೀ ಶಿವಶಂಕರ ಶೆಟ್ಟಿ ಅವರನ್ನು ಮಾತಾಡ್ಸೋಣಂತೆ. ಅವರು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗುವುದಕ್ಕಿಂತ ಮುಂಚೆ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆ ಕಾಲದಲ್ಲೇ ಕೊಳವೆ ಬಾವಿಗಳನ್ನು ತೆಗೆಸಲಿಕ್ಕೆ ಮರುಪೂರಣಕ್ಕೆ ಸಾಲ ಕೊಡ್ತಾರೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದವರು. ಸರ್ ಶಿವಶಂಕರ್ ಶೆಟ್ಟಿ ಅವರೇ, ನಮಸ್ಕಾರ.
ನಮಸ್ಕಾರ.
ಪ್ರಧಾನವಾಗಿ ಈ ಕೊಳವೆ ಬಾವಿಗಳನ್ನು ತೆಗೆಸೋದು ಮತ್ತು ಕೊಳವೆ ಬಾವಿಗಳಿಗೆ ಮರುಪೂರಣ ಮಾಡಿಸೋದಕ್ಕೂ ನಿಮ್ಮ ಬ್ಯಾಂಕಿಗೂ ಏನು ಸಂಬಂಧ, ಹೆಂಗೆ ಬೆಳಿತೀ ನಂಟು ಅಂತ?
ಅದು ಅವಿನಾಭಾವ ಸಂಬಂಧ. ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅಥವಾ ಹಿಂದಿನ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕ್, ಒಟ್ಟಿನಲ್ಲಿ ನಮ್ಮ ಉದ್ದೇಶ ಹೆಚ್ಚಿನ ಮಟ್ಟದಲ್ಲಿ ವ್ಯವಸಾಯಕ್ಕೆ ನಾವು ಒತ್ತು ಕೊಟ್ಟು ಸಾಲ ಕೊಡ್ತಕ್ಕಂಥ ಒಂದು ಪರಿಪಾಠ ಮೊದಲಿಂದನೂ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಎಲ್ಲ ಥರದ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೋನ್ಗಳು ಕೊಡೋದ್ರ ಜೊತೆಗೆ ಅಂದಿನ ಅಧ್ಯಕ್ಷರಾದ ನರಸರೆಡ್ಡಿ ಅವರು ಪ್ರತಿ ರೈತರಿಗೆ 10,000 ರೂಪಾಯಿದಂತೆ ಮರುಪೂರಣ ಮಾಡೋದಕ್ಕೆ ಸಾಲ ಕೊಟ್ಟರೆ ಅವರು ಇಂಗುಗುಂಡುಗಳನ್ನು ಮಾಡಿಕೊಂಡು ತನ್ಮೂಲಕ ತಮ್ಮ ಜಮೀನು ಮತ್ತು ಸುತ್ತಮುತ್ತಲ ಜಮೀನಿನಲ್ಲಿ ಹರಿದೋಕ್ಕಂಥ ನೀರನ್ನು ಬ್ಯಾಂಕಲ್ಲಿ SBI ಅಕೌಂಟ್ನಲ್ಲಿ ನಾವು ಕಾಲಕಾಲಕ್ಕೂ ಹಣ ಹೆಂಗೆ ಶೇಖರಣೆ ಮಾಡ್ಕೊಂಡು ಹೋಗಿ ಬೇಕಾದಾಗ ಉಪಯೋಗ ಮಾಡ್ತೀವಿ, ಅದೇ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ಅವರು ಕಂಡುಕೊಂಡು ರೈತ ಮುಖಿ, ವ್ಯವಸಾಯ ಮುಖಿ ಆಗಲಿ, ಹೆಚ್ಚಿನ ಪ್ರಗತಿ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಥರದ ಸಾಲ ಕೊಡೋಕೆ ಅಂದಿನ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರು ಮುಂದೆ ಬಂದಿದ್ದ ನಿಮಿತ್ತ ನಾವು ಶಾಖೆಯಲ್ಲಿ ಅದನ್ನು ನಮ್ಮ ರೈತ ಬಾಂಧವರಿಗೆ ಹೇಳ್ತಾ ಬಂದ್ವಿ. ಅದರ ಉಪಯೋಗ ಅನೇಕ ನಮ್ಮ ರೈತರು ಪಡೆದರು. ಪ್ರತಿಯೊಬ್ಬ ವ್ಯಕ್ತಿಗೆ 10,000 ಬಂದು ಕಟ್ಟಿವಿ ಕೊಟ್ಟಿದ್ದು. ಅವರು ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮರುಪಾವತಿ ಮಾಡಿದ್ದಾರೆ, ಅಲ್ಲದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಉಪಯುಕ್ತತೆ ಪಡ್ಕೊಂಡಿದ್ದಾರೆ. ಮೇಲ್ಜಾರಿನಿಂದ ಬರ್ತಕ್ಕಂಥ ಇಳಿದು ಬರ್ತಕ್ಕಂಥ ನೀರನ್ನು ಇಂಗುಗುಂಡಿ ಅಂದರೆ ಈಗ ಬೋರ್ವೆಲ್ ಇರ್ತಕ್ಕಂಥದ್ದಕ್ಕೆ ಅದನ್ನ ಸೆಂಟರ್ ಮಾಡಿಕೊಂಡು ಸುತ್ತಮುತ್ತಲು ಇಷ್ಟಡಿಯ ಉದ್ದ, ಇಷ್ಟಡಿ ಅಗಲ, ಇಷ್ಟಡಿ ಆಳ, ದೇವರಾಜ ರೆಡ್ಡಿ ಅವರ ಸಹಕಾರ ಮತ್ತು ಅವರ ಸಲಹೆ ಮೇರೆಗಳಿಗೆ ಮಾಡಬೇಕಂತ ಇತ್ತು. ಅದರಂಗೆ ಮಾಡಿಸಿದ್ವಿ. ಸುಮಾರು ರೈತರುಗಳು, ಸಾಕಷ್ಟು ರೈತರುಗಳು ಇದರಿಂದ ಲಾಭ ಪಡೆದರು. ಅವತ್ತು ಡ್ರೈ ಆದಂಥ ಬೋರ್ವೆಲ್ಗಳು ಈಗ ಸಾಕಷ್ಟು ನಮ್ಮ ಬ್ಯಾಂಕ್ ಡೆಪಾಸಿಟ್ ದುಡ್ಡು ಹೆಂಗೆ ಡ್ರಾ ಮಾಡ್ತೀವಿ ಅದೇ ರೀತಿ ಶೇಖರಣೆ ಆದಂಥ ಮರುಪೂರಣೆ ಆದಂಥ ಹಣ ನೀರನ್ನು ಅವರು ವ್ಯವಸಾಯಕ್ಕೆ ಉಪಯೋಗ ಮಾಡ್ತಾ ಬಂದರು. ರೈತರು ಒಳ್ಳೊಳ್ಳೆ ಬೆಳೆಗಳನ್ನು 3-4 ಎಕರೆ, 5 ಎಕರೆ, 6 ಎಕರೆ ಕೂಡ ಬೆಳೆಯೋಕ್ಕೆ ಅನುಕೂಲ ಆಯಿತು. ದೇಶದ ಒಟ್ಟಾರೆ ವ್ಯವಸಾಯ ಉತ್ಪನ್ನಕ್ಕೂ ದಾರಿಯಾದಂಥ ಸಂದರ್ಭ.
ಪ್ರಗತಿ ಗ್ರಾಮೀಣ ಬ್ಯಾಂಕಿನ ವತಿಯಿಂದ ಈಗ ಒಂದು ವರ್ಷದಲ್ಲಿ ಇಂತಿಷ್ಟು ಮಂದಿ ರೈತರಿಗೆ ಮಾತ್ರ ನಾವು ಕೊಳವೆ ಬಾವಿ ಮರುಪೂರಣಕ್ಕೆ ಸಾಲ ಕೊಡಬೇಕು ಅಂತೇನಾದರೂ ಇದೆಯಾ, ಅಥವಾ ಯಾರು ಬಂದು ಕೇಳಿದರೂ ಕೊಡ್ತೀರಾ ನೀವು?
ಆ ಥರದ್ದೇನು ರೆಸ್ಟ್ರಿಕ್ಷನ್ ಏನಿಲ್ಲ. ಯಾರು ವಾಲಂಟ್ರಿ ಬಂದು ಬೇಕು ಅಂತಾರೆ ಇವಾಗಲೂ ಕೂಡ ಕೊಡೋಕ್ಕೆ ಅವಕಾಶ ಇದೆ.
ಬ್ಯಾಂಕಿನಿಂದ ನಾನು ಕೊಳವೆ ಬಾವಿ ಮರುಪೂರಣಕ್ಕೆ ಒಂದು ಸಾಲ ತಗೋಬೇಕಂದ್ರೆ ಏನಾದ್ರು ನಿಯಮಗಳನ್ನು?
ಕನಿಷ್ಠ ಅವಶ್ಯಕತೆ ಏನಂದರೆ ಒಬ್ಬ ನಮ್ಮ ರೈತ ಬಾಂಧವರಿಗೆ 3-5 ಎಕರೆ, 6 ಎಕರೆ ಈ ಥರ ಜಮೀನು ಇದ್ದಾಗಲೇ ತಾನೇ ಅದ್ರದ್ದು ಅವಶ್ಯಕತೆ ಬರುತ್ತೆ.
ಎಷ್ಟಿರಬೇಕು
ಕೊನೆ ಪಕ್ಷಕ್ಕೆ ಒಂದು 3 ಎಕರೆ ಈ ಥರ ಇದ್ದಾಗ ಅವರು ಕೊನೆಗೆ ಅವರು ಬೆಳೆದಂಥ ಬೆಳೆಯಿಂದ ಸಾಲನ ಕಟ್ಟಿ ಅವರು ಅದನ್ನು ಉಪಯೋಗ ಪಡ್ಕೊಂಡು ತನ್ಮೂಲಕ ತಾವು ಉದ್ಧಾರ ಆಗೋದ್ರ ಜೊತೆಗೆ ಸಮಾಜಕ್ಕೂ ಕೂಡ ದೇಶಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ಸಂದರ್ಭಕ್ಕೆ ದಾರಿಯಾಗತ್ತೆ.
ಅನುಸರಿಸಿದರೆ ಮಳೆ ಕೊಯ್ಲು, ನೀಗುವುದು ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ಈಗ ನೀವು ಒಬ್ಬ ರೈತ ಬಂದ ನಿಮ್ಮಲ್ಲಿಗೆ ಕೊಳವೆ ಬಾವಿ ಮರುಪೂರ್ಣ ಮಾಡಿಸ್ಬೇಕು, ನಂಗಿಷ್ಟು ಜಮೀನಿದೆ ಅಂಥೇಳಿ ಕೇಳಿಕೊಂಡ ನಂತರ ಮುಂದಿನ ಕ್ರಮ ಏನು? ನೀವು ತಕ್ಷಣ ದುಡ್ಡು ಕೊಟ್ಬಿಡ್ತೀರಾ ಅಥವಾ ಏನಾದರೂ ಜಾಗ ಹೋಗಿ ನೋಡ್ಬೇಕಾ, ಏನು ಮಾಡಬೇಕು? ನಿಮ್ಮಲ್ಲಿ ಯಾರಾದರೂ ತಜ್ಞರಿದ್ದಾರಾ, ಹೇಗೆ?
ನಮ್ಮಲ್ಲಿ ತಜ್ಞರು ದೇವರಾಜ್ ರೆಡ್ಡಿ ಅಂಥೇಳಿ ಜಿಯಾಲಜಿಸ್ಟ್ ಅವರು ಇದ್ದಾರೆ. ಅವರು ಮುಖಾಂತರನೇ ನಾವೆಲ್ಲ ಸಲಹೆ ಸೂಚನೆಗಳನ್ನು ಪಡೆದಿದ್ದು. ಜೊತೆಗೆ ನಾನು 10 ವರ್ಷದಿಂದ ನಾವು ಮನೆ ಕಟ್ಟಿದಾಗ ನನ್ನ ಮನೆಗೂ ಕೂಡ ನಾನು ಅದನ್ನು ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾನು ಮಾಡಿಸಿದ್ದೀನಿ. ಹಾಗಾಗಿ ನಮ್ಮನೆಗೆ ಕೂಡ ನೀರಿನ ಅಭಾವ ಅಂಬೋದು ಅದು ಮಾಡಿಸಿದಾಗಲಿಂದ ಅಭಾವ ಅಂಬೋದು ತೋರೆ ಇಲ್ಲ. ಮನೆ ಬಳಕೆ ನೀರಾಗುತ್ತೆ, ಕುಡಿಯ ನೀರಿಗೆ ಆಗುತ್ತೆ, ಅಡುಗೆಗೆ ಉಪಯೋಗ ಆಗುತ್ತೆ.
ಈಗ ನಿಮ್ಮ ಬ್ಯಾಂಕಿಗೆ ಯಾರಾದರೂ ಬಂದು ಸಾಲ ಕೊಡಿ ಅಂತ ಕೇಳಿದಾಗ ನೀವು ಅದನ್ನ ತಜ್ಞರಿಗೆ ಅದನ್ನು ರೆಫರ್ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ತಗೊಂಡು ನೀವು ಸಾಲ ಕೊಡುವಂಥದ್ದು.
ಹೌದು, ಅವರಿಗೆ ಒಂದು ಕನಿಷ್ಠ ಅಂದರೆ ಒಂದು 5 ವರ್ಷಗಳ ಕಾಲ ಅವಕಾಶ ಅಂತೂ ಇರುತ್ತೆ. ಪ್ರತಿ ವರ್ಷ ಇಂತಿಷ್ಟು ಅಂತ ಕಂತುಗಳು ಸರಳ ಕಂತುಗಳಲ್ಲಿ ಅವರಿಗೆ ಮರುಪಾವತಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಸಾಲ ಪರಿಶೀಲನೆ ಕೂಡ ಮಾಡ್ತೀವಿ.
ಸಾಲ ತಗೊಂಡವರು ಎಷ್ಟರ ಮಟ್ಟಿಗೆ ಅದನ್ನು ಯಶಸ್ವಿಯಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನೇನಾದರೂ ಗಮನ?
ಖಂಡಿತ ಬಳಸ್ಕೊಂಡಿದ್ದಾರೆ, ಅಲ್ದೇ 75-80% ಈಗಾಗಲೇ ಮರುಪಾವತಿಗಳು ಕೂಡ ಆಗಿದ್ದಾವೆ. ಯಾಕಂದರೆ ಈಗ ನಾನು 7-8 ವರ್ಷಗಳ ಹಿಂದೆಯೇ ನಾನು ಬ್ಯಾಂಕಲ್ಲಿ ಬಿಜಿಕೆರೆ ಗ್ರಾಮೀಣ ಬ್ಯಾಂಕಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ಮಾಡಬೇಕಾದಾಗ ಸುಮಾರು ರೈತರುಗಳು ಬಂದು ಕೇಳಿದಾಗ ನಮ್ಮ ದೇವರಾಜ್ ರೆಡ್ಡಿಯವರು ಕೂಡ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡೋದ್ರ ಜೊತೆಗೆ ಅವರು ನಮ್ಮಗಳ ಜೊತೆಗೆ ಸಹಕಾರ ನೀಡಿ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರಿಯಾಗಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ರು. ತನ್ನ ಮೂಲಕ ರೈತರಿಗೆ ಅನುಕೂಲ ಆಯಿತು. ಅವತ್ತು ಡ್ರೈ ಆದಂಥ ಬೋರ್ವೆಲ್ಗಳು ಮರುಪೂರ್ಣ ಹೊಂದಿ ರೀಚಾರ್ಜ್ ಆಗಿದ್ದಾವೆ.
ಬ್ಯಾಂಕು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ, ಹೀಗೆ ಮುಂದುವರಿಲಿ ಅಂತ ಹಾರೈಸೋಣಂತೆ. ಈಗ ನಿಮ್ಮ ಮನೆಗೆ ನೀವು ಮಳೆ ನೀರು ಕೊಯ್ಲು ಮಾಡಿಸಿದ್ದೀರಿ?
ಹೌದು ಸರ್.
ಯಾಕೆ ಮಾಡಿಸ್ಬೇಕು ಅಂತ ಅನಿಸಿತ್ತು ನಿಮಗೆ?
ಅನಿಸ್ತು ಅಂತಂದರೆ ಈ ಬೇಸಿಗೆಗಾಲದಲ್ಲಿ ನೀರಿನ ಅಭಾವ ತಲೆದೋರಿದ ಸಂದರ್ಭದಲ್ಲಿ ನಮ್ಮ ಮನೆ ಮೇಲ್ಛಾವಣಿ ಬಿದ್ದಂಥ ನೀರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಅಕ್ಕಪಕ್ಕದವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ.
ಎಷ್ಟು ವರ್ಷ ಆಯಿತು ನೀವು?
10 ವರ್ಷ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಳೆ ಬಿದ್ದ ಸಂದರ್ಭದಲ್ಲಿ ಸುಮಾರೊಂದು 1-1.5 ತಾಸು ಚೆನ್ನಾಗಿ ಕಂಟಿನ್ಯೂಸ್ ನೀರು ಬಂತು ಅಂದರೆ 5,000 ಲೀಟ್ರ್ ಹಿಡಿಯಂಥ ಒಂದು ತೊಟ್ಟಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕುಡಿಯಲು ನೀರು ಉಪಯುಕ್ತವಾಗಿರುತ್ತೆ, ಟೇಸ್ಟ್ ರುಚಿಕರವಾಗಿರುತ್ತೆ. ಫಿಲ್ಟರ್ನಲ್ಲೇ ಒಂದು ಸ್ವಲ್ಪ ಹೊತ್ತು ನೀರು ಹೋದ ನಂತರ ಫಿಲ್ಟರ್ನಿಂದನೇ ತಗೊಳ್ಬೋದು. ತುಂಬ ಶುದ್ಧೀಕರಣಗೊಂಡಿರುತ್ತೆ ನೀರು. ನಾವು ಇನ್ನೊಂದೇನು ಮಾಡ್ತೀವಿ, ಮೇಲ್ಛಾವಣಿ ಮೇಲೆ ಆಗಾಗ್ಗೆ ಸುಣ್ಣ ಬಳಿದ್ಬಿಡ್ತೀವಿ. ಅದರಿಂದ ಏನಾದರೂ ಹೊಲಸಿರೋದಾಗಲಿ, ಧೂಳು ದುಮ್ಮ, ಬ್ಯಾಕ್ಟೀರಿಯಾಗಳಿರಲಿ, ಅವೆಲ್ಲ ಹೋಗಲಿ ಅನ್ನೋ ದೃಷ್ಟಿಯಿಂದ ಆ ನಂತರದಲ್ಲಿ ನಾವು ನೀರು ಬಳಕೆ ಮಾಡ್ತೀವಿ ಕುಡಿಯೋಕ್ಕೂ.
ನಿಮ್ಮ ಮನೆಯ ಸೈಜ್ ಎಷ್ಟು?
30-40.
5,000 ಲೀಟ್ರಿಗಿಂತ ಇನ್ನೊಂಚೂರು ದೊಡ್ಡ ತೊಟ್ಟಿ ಮಾಡಿಸ್ಕೋಬೋದು,
ಮಾಡಿಸ್ಕೋಬೋದಿತ್ತು. ನಮಗೆ ನಮ್ಮ ಒಂದು ಕಾಂಪೌಂಡಲ್ಲಿ ಎಷ್ಟು ಅವಕಾಶ ಇತ್ತು ಅದಕ್ಕೆ ಸ್ಥಳಾವಕಾಶ ಯಾವ ಥರ ಇದ್ದ ನೋಡಿಕೊಂಡು ಆ ಥರ ನಾವು ಮಾಡಿಸ್ಕೊಂಡಿದ್ವಿ. ತುಂಬ ಉಪಯುಕ್ತ ಆಗಿದೆ. ಈ ಮುಂಚೆ DC ಅವರು ಕೂಡ 2-3 ಬಾರಿ ಬಂದು ನಮ್ಮ ಮನೆ ಕೂಡ ವಿಸಿಟ್ ಮಾಡಿದ್ರು, ಅವರು ಮೀಟಿಂಗ್ಗಳು ಕರೆದಾಗ ಕೂಡ ಹೇಳಿದರು.
ಕಡೇ ಪ್ರಶ್ನೆ ನಿಮಗೆ, ಈಗ ಮಳೆ ನೀರು ಕೊಯ್ಲು, ಕೊಳವೆ ಬಾವಿ, ಜಲಮರುಪೂರ್ಣ ಯಾಕೆ ಮಾಡ್ಬೇಕು ಹೇಳಿ?
ನಾವು ನೋಡ್ತಿರೋಂಗೆ 15-20 ವರ್ಷದ ಒಟ್ಟು ಮಳೆಯ ಒಂದು ಪರಿಸ್ಥಿತಿನ ಅವಲೋಕನ ಮಾಡಿದ್ರೆ ಪ್ರತಿ 2-3 ವರ್ಷಕ್ಕೊಂದ್ಸರ್ತೆ ಬರಗಾಲದ ಛಾಯ್, ಅಂದರೆ ಈ ವರ್ಷ ಏನು ನಡೀತಾ ಇದೆ ಆ ಥರದ ಸನ್ನಿವೇಶ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿ ಏನಂತ ಸಂದರ್ಭ ಆಗಿದೆ. ಈ ಥರ ಪರಿಸ್ಥಿತಿ ತಲೆದೋರಿದಾಗ ಮರುಪೂರ್ಣ ಮಾಡಿದಂಥ ನೀರು ಬೇಸಿಗೆಯಲ್ಲೂ ಕೂಡ ನಮಗೆ ನೀರು ದೊರೆಯುತ್ತೆ ಅನ್ನೋದು ಮುಖ್ಯವಾದ ಸಂಗತಿ. ಇಲ್ದೋದ್ರೆ ಇರೋ ಬೋರ್ವೆಲ್ ಡ್ರೈ ಆಗಿಬಿಡುತ್ತೆ, ಅನೇಕ ಕಡೆ ನೀರಿನ ತೊಂದರೆ ಉಂಟಾಗಂಥ ಸಂದರ್ಭ ಆಗುತ್ತೆ. ಮುಂಜಾಗ್ರತೆ ಕ್ರಮ ಅನ್ನೋ ಲೆಕ್ಕಕ್ಕೆ ನಾನು ತಿನ್ನೋದ್ರ ಜೊತೆಗೆ ಪಕ್ಕದವ್ರಿಗೂ ಕೂಡ ಸಮಾಜದವ್ರಿಗೆ ಹಂಚ್ಕೊಂಡು ತಿಂತೇನೆ ಅನ್ನೋ ಒಂದು ತತ್ವೋಕ್ತಿಯ ಆಧಾರದ ಮೇಲೆ ಇದರ ಅವಶ್ಯಕತೆ ನಮಗೈತೆ ಅಂತ ಮನಗಂಡಿದ್ವಿ.
ಈಗ ಕೊಳವೆ ಬಾವಿಯ ಮರುಪೂರ್ಣ ಮಾಡಿಸೋದಕ್ಕೆ ನೀವು ಸಾಲ ಕೊಡ್ತೀರಿ ಅನ್ನುವಂಥದ್ದು ಒಪ್ಪಿಕೊಂಡಂಥ ವಿಚಾರ. ಇಂಥದ್ದೊಂದು ಯೋಜನೆಯನ್ನು ಇನ್ನಷ್ಟು ಜನಪ್ರಿಯ ಮಾಡೋದಕ್ಕೆ, ಇನ್ನಷ್ಟು ಮಂದಿಗೆ ಇದು ತಲುಪುವ ಹಾಗೆ ಮಾಡಲಿಕ್ಕೆ ನಿಮ್ಮ ಬ್ಯಾಂಕಿನಲ್ಲಿ ಏನಾದರೂ ಯೋಜನೆಗಳಿದ್ದಾವ ಹೇಗೆ?
ನಮ್ಮ ಅಂದಿನ ಅಧ್ಯಕ್ಷರ ಅಪೇಕ್ಷೆ ಮೇರೆಗೆ ನಾವು ಈ ಥರದ ಒಂದು ಸಾಲ ಸೌಲಭ್ಯ ಐತಿ ಅನ್ನೋದನ್ನು ಪ್ರಚಾರ ಮಾಡಿದಾಗ ಅನೇಕ ರೈತರುಗಳು ಮುಂದೆ ಬಂದು ನಾವು ತಗೊಳ್ತೀವಿ ನೀವು ತಗೊಳ್ತೀವಿ ಅನ್ನೋ ಲೆಕ್ಕಕ್ಕೆ ಸುಮಾರು ರೈತರುಗಳು ಉಪಯೋಗಪಡಿಸ್ಕೊಂಡ್ರು. ಜೊತೆಗೆ ಈ ಒಂದು ಕೆಲಸ ಮರುಪೂರಣ ಮಾಡ್ತಕ್ಕಂಥ ಕೆಲಸನ ಮಾಡುವ ಸಂದರ್ಭದಲ್ಲಿ ನಾವು ಅನೇಕ ಸುತ್ತಮುತ್ತಲಿನ ಗ್ರಾಮದ ರೈತರುಗಳು ಕೂಡ ವಿಷಯ ತಿಳಿಸಿ ನೋಡ್ರಪ್ಪ ಈ ಥರ ಮಾಡ್ತಾ ಇದ್ದೀವಿ ಇದಕ್ಕೆ ಇಂತಿಷ್ಟು ಕನಿಷ್ಠ 8-10,000 12,000 ರೇಂಜಲ್ಲಿ ಖರ್ಚಾಗ್ತಕ್ಕಂಥದ್ದು ವಿನಃ ಜಾಸ್ತಿ ಖರ್ಚಾಗಲ್ಲ. ಅವ್ರ ಮನೆಯವರು ಕೂಡ ಒಡಗೂಡ್ಬೋದು. ಜೊತೆಗೆ ಇದರಲ್ಲಿ ಏನೇನು ಬೇಕಾಗುತ್ತೆ, ಉದಾಹರಣೆಗೆ ದೊಡ್ಡ ಕಲ್ಲು, ಸಣ್ಣ ಕಲ್ಲು, ಚಿಪ್ಸು, ಆಮೇಲೆ ಮರಳು, ಮೆಶ್ ಕಟ್ಟೋದು, ಈ ಥರ ತಮ್ಮದೇ ಆದ ಲೇಬರ್ ಯೂಸ್ ಮಾಡೋದ್ರ ಜೊತೆಗೆ ಸ್ವಲ್ಪ ಬೇರೆ ಲೇಬರ್ ಕೂಡ ಹೈಯರ್ ಮಾಡ್ಕೋಬೋದು. ಪ್ರಾತ್ಯಕ್ಷಿಕ ಕೂಡ ಮಾಡ್ತಾ ಇದ್ವಿ ನಾವು ಡೆಮಾನ್ಸ್ಟ್ರೇಷನ್. ಒಬ್ಬರು ನೋಡಿ ಇನ್ನೊಬ್ಬರು ಕಲ್ತ್ಕೊಳ್ಳಿ, ಅದರ ಉಪಯೋಗ ಪಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಈ ಥರ ಮಾಡಿದ್ದು ನಿಜ. ಅದರಿಂದ ಇದೇ ಹೆಚ್ಚಿನ ಪ್ರಚಾರಕ್ಕೂ ಕೂಡ ಕಾರಣ ಆಯಿತು. ಅನೇಕ ರೈತರಿಗೆ ನೀರಿನ ಅನುಕೂಲಕ್ಕೆ ದಾರಿಯಾಗಿ ಅವರ ಮುಖದಲ್ಲಿ ನಾವು ಖುಷಿ ಕಾಣುವಂಥ ಸಂದರ್ಭ ಆಯಿತು.
ತುಂಬ ಸಂತೋಷ ಶಿವಶಂಕರ ಶೆಟ್ಟಿ ಅವರೇ.
ನೀರನು ಕಂಡಲ್ಲಿ ಮುಳುಗುವರಯ್ಯ, ಮರವನು ಕಂಡಲ್ಲಿ ಸುತ್ತುವರಯ್ಯ. ನೀರನು ಕಂಡಲ್ಲಿ ಮುಳುಗುವರಯ್ಯ, ಮರವನು ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಿದವರು ನಿಮ್ಮ ಎತ್ತಬಲ್ಲರಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ಶ್ರೀ ಬಿ ಟಿ ಮಹಾಬಲೇಶ್ವರಪ್ಪನವರು, ತಾವು ಕೊಳವೆ ಬಾವಿ ಮರುಪೂರ್ಣವನ್ನು ತುಂಬ ಯಶಸ್ವಿಯಾಗಿ ಮಾಡಿ ಹೆಸರು ಮಾಡಿದವರು ಅಂತ ಕೇಳಿದ್ದೀವಿ.
ಖಂಡಿತ ಸರ್.
ಈ ಕೊಳವೆ ಬಾವಿ ಮರುಪೂರ್ಣವನ್ನು ಮಾಡಬೇಕು ಅಂತ ನಿಮ್ಗೆ ಯಾಕೆ ಮನಸ್ಸಿನಲ್ಲಿ ಬಂತು? ಮೊದಲು ನಿಮ್ಗೆ ಎಷ್ಟು ನೀರು ಬರ್ತಾ ಇತ್ತು, ಅಲ್ಲಿಂದ ಶುರು ಮಾಡೋಣ.
ಸರ್, ನನಗೆ ದೇವರಾಜ ರೆಡ್ಡಿ ಅವರು ಮೂಲತಃ ಅವ್ರು ನನ್ನ ಕ್ಲಾಸ್ಮೇಟ್, ಮೇಲಾಗಿ ಅವ್ರನ್ನ ಒಡನಾಟ ಇತ್ತು. ಸೊ ಅವರು ಭೂಗರ್ಭ ಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅವರು ಒಡನಾಟ ಇತ್ತು. ಅವರ ಕೆಲವು ಕಾರ್ಯಕ್ರಮಗಳಿಗೂ ಸಹ ನಾನು ಹೋಗಿದ್ದೆ. ಸೊ ಹೋದಾಗ ಅವರು ನೀರಿನ ಮಹತ್ವದ ಬಗ್ಗೆ ತಿಳಿ ಹೇಳ್ತಾ ಇದ್ರು. ನಾನು ವಕೀಲ ವೃತ್ತಿಯ ಜೊತೆಗೆ ಕೃಷಿನೂ ಮಾಡ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ನನಗೆ ನನ್ನ ಒಂದು ಜಮೀನಿನಲ್ಲಿ ಅವರು ಕೊಳವೆ ಬಾವಿಯನ್ನು ತರಿಸ್ಲಿಕ್ಕೆ ಪಾಯಿಂಟ್ ಮಾಡಿಸಿದ್ವಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿನ ನೀರಿನ ಸೋರ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿ ಹೇಳಿದೆ ಅವರಿಗೆ. ವ್ಯರ್ಥವಾಗಿ ಹೋಗ್ತಾ ಇತ್ತು ನೀರು. ಸುಮಾರು ದೊಡ್ಡ ಮಳೆ ಬಂದರೆ 3-4 ದಿವಸಗಳ ಗಟ್ಟಲೆ ಅದು ವ್ಯರ್ಥವಾಗಿ ಹೋಗ್ತಾ ಇತ್ತು ನೀರು. ಸೊ ಅಂಥ ನೀರನ್ನು ಈ ನಾನು ತೆಗೆಸಿರ್ತಕ್ಕಂಥ ಕೊಳವೆ ಬಾವಿಗೆ ಯಾಕೆ ಮರುಪೂರ್ಣ ಮಾಡಬಾರ್ದು ಅಂಥೇಳಿ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡೆ. ಈಗ ನೋಡಿ, ಪ್ರಕೃತಿನಲ್ಲಿ ಈ ಭೂಮಿಗಿಂತ ಜಾಸ್ತಿ ನೀರಿದೆ. ಪಂಚಮಹಾಭೂತಗಳಂತ ಏನು ಕರಿತೀವಿ ನಾವು, ಭೂಮಿಗಿಂತ ಜಾಸ್ತಿ ನೀರಿದೆ. ಅಷ್ಟು ಇದ್ರೂ ಕೂಡ ಈ ಕೃಷಿಕರು ನೀರಿನ ಅಭಾವದಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ನನಗೂ ಕೂಡ ಒಂದು ನೀರಿನ ಮಹತ್ವದ ಬಗ್ಗೆ ಅರಿವುಂಟಾಯಿತು. ಸೊ ಆಗ ಈ ದೇವರಾಜ ರೆಡ್ಡಿಯವ್ರನ್ನ ನಾನು ಕೇಳಿಕೊಂಡಾಗ ಅವರು ಯಾವ ರೀತಿ ಜಲ ಮರುಪೂರ್ಣವನ್ನು ಮಾಡಬೇಕು ಕೊಳವೆ ಬಾವಿಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿ ಹೇಳಿದರು, ಮತ್ತು ಪ್ರಾತ್ಯಕ್ಷತೆಯಾಗಿ ಕೆಲವು ನಿದರ್ಶನಗಳನ್ನು ತೋರಿಸಿದರು. ಸೊ ಆಗ ನಾನು ಅವರಿಂದ ಪ್ರೇರಿತನಾಗಿ ಈ ಕೊಳವೆ ಬಾವಿಗೆ ಜಲ ಮರುಪೂರಣವನ್ನು ಮಾಡಬೇಕಾಯಿತು. ಮೂಲತಃ ನನಗೆ 2 ಇಂಚು ಮೇಲ್ಪಟ್ಟು ನೀರಿತ್ತು ನನ್ನ ಕೊಳವೆ ಬಾವಿನಲ್ಲಿ. ಸೊ ಆದರೂ ಕೂಡ ಈ ನೀರು ಅಸೆಟ್ ಏನಿದೆಯಲ್ಲ, ಇದು ನನ್ನೊಬ್ಬನಿಗೆ ಸೇರಿದ್ದಲ್ಲ. ಸೊ ಇದು ಎಲ್ರಿಗೂ ಸೇರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು, ಅಂದರೆ ಇಟ್ ಇಸ್ ಲೈಕ್ ಎ ವಾಟರ್ ಬ್ಯಾಂಕ್ ಅದು. ಸೊ ಅದೊಂದು ಬ್ಯಾಂಕ್ ಥರ. ಸೊ ಅದನ್ನು ಆ ಮರುಪೂರ್ಣವನ್ನು ಮಾಡಿದರೆ ನನ್ನೊಬ್ಬನಿಗಲ್ಲ, ನನ್ನ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಆ ಜಲಮರುಪೂರ್ಣದ ಒಂದು ಸಾಹಸಕ್ಕೆ ಕೈ ಹಾಕಿದ್ವಿ. ಸುಮಾರು 2007 ಜಲಮರುಪೂರ್ಣವನ್ನು ನಾನು ಬೋರ್ವೆಲ್ಗೆ ನಾನು ಕೈಗೊಂಡೆ ಸರ್.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ನೀವು ಕೃಷಿ ಮಾಡುವಂಥದ್ದು ಎಲ್ಲಿ, ನಿಮ್ಮ ಜಮೀನು ಎಲ್ಲಿದೆ, ನಿಮಗೆ ಎಷ್ಟು ಎಕರೆ ಜಮೀನಿದೆ, ಆ ಜಮೀನಿನ ಸ್ವರೂಪ ಎಂಥದ್ದು, ಮತ್ತು ನೀವು ಅಲ್ಲಿ ಕೊಳವೆ ಬಾವಿ ತೆಗೆಸಿದ್ದು ಯಾವಾಗ?
ಸರ್, ನಂದು ಮೂಲತಃ ಮೊಳಕಾಲ್ಮೂರು ತಾಲೂಕು ಬಿ ಜಿ ಕೆರೆ ಪಕ್ಕ ಮುತ್ತಿಗಾರಹಳ್ಳಿ ಅಂತ. ಸೊ ಅಲ್ಲಿ ಸರ್ವೆ ನಂಬರ್ 38/2 ನಂದು 8-5 ಎಕರೆ ಜಮೀನಿದೆ, ಮತ್ತು ಊರಿನ ಹತ್ತಿರ ಮುತ್ತಿಗಾರಹಳ್ಳಿ ಹತ್ತಿರ 1.5 ಎಕರೆ ಜಮೀನಿದೆ. ಸೊ ನಾನು ಮಾಡಿರ್ತಕ್ಕಂಥದ್ದು ಈ ಮುತ್ತಿಗಾರಹಳ್ಳಿ ಗ್ರಾಮದ ರಿಸರ್ವೆ ನಂಬರ್ 38/2, ಅಂದರೆ ನಮ್ಮ ಊರಿನ ಪಕ್ಕ ಕೆರೆ ಇದೆ, ಆ ಕೆರೆ ಪಕ್ಕ ಇದೆ. ಸೊ ಆ ಜಮೀನಿನಲ್ಲಿ ನಾನು ಕೊಳವೆ ಬಾವಿಗೆ ಜಲಮರುಪೂರ್ಣವನ್ನು ಮಾಡಿದ್ವಿ. ಅಲ್ಲಿ ಸುಮಾರು 6.5 ಎಕರೆ ನೀರಿನ ಪ್ರದೇಶ, ನೀರು ಹರಿತಕ್ಕಂಥ ನೀರಾವರಿ ಜಮೀನಿದೆ. ಸೊ ನಂತರ ಅದು ಸುಮಾರು 15 ಎಕರೆಗೆ ನೀರು ಹರಿಯುತ್ತೆ ಸರ್, ಆ ಬೋರ್ವೆಲಿಂದ.
ನಿಮ್ಗಿರುವಂತದ್ದು 8 ಎಕರೆ ಜಮೀನು, ಆದ್ರೆ ನೀರು ಹರಿಯೋದು
ಸುಮಾರು 15 ಎಕರೆಗೆ ಆಗ್ತದೆ.
ಈಗ ನಿಮ್ಮ ಊರಿನಲ್ಲಿ ಮೊಳಕಾಲ್ಮೂರು ತಾಲೂಕು ಅಂತ ಹೇಳಿದ್ರೆ, ಮುತ್ತಿಗಾರಹಳ್ಳಿ ನಿಮ್ಮ ಊರು ಅಂತ ಹೇಳಿದ್ರೆ, ವಾರ್ಷಿಕ ಮಳೆ ಹೇಗೆ, ಮಳೆಯ ಸ್ಥಿತಿಗತಿ ಹೇಗೆ?
ವಾರ್ಷಿಕ ಸರಾಸರಿ ಮಳೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಅತ್ಯಂತ ಕಡಿಮೆ, ಸುಮಾರು 500 ಮಿಲಿಮೀಟರ್ ಮಳೆ ವಾರ್ಷಿಕವಾಗಿ ಬೀಳ್ತಕ್ಕಂಥ.
ಮೊಳಕಾಲ್ಮೂರಿನಲ್ಲಿ ಏನ್ ಕತೆ?
ಮೊಳಕಾಲ್ಮೂರಲ್ಲಿ ಇನ್ನೂ ತುಂಬಾ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಸರ್ ಅದು.
ನೀವು ಕೊಳವೆ ಬಾವಿ ತೆಗೆಸಿದ್ದು ಯಾವ ಕಾಲಕ್ಕೆ?
ಮರುಪೂರ್ಣ 2007 ಇಸವಿನಲ್ಲಿ, ಕೊಳವೆ ಬಾವಿ 2004 ಇಸವಿನಲ್ಲಿ ಸರ್.
2004 ನೀವು ಕೊಳವೆ ಬಾವಿ ತೆಗೆಸಿದ್ರಿ, ನಿಮಗೆ ಸಾಕಷ್ಟು ನೀರು ಬರ್ತಾ ಇತ್ತು.
ಹೌದು,
ಆದರೂ ಕೂಡ ನೀವು ಮತ್ತೆ ಮರುಪೂರ್ಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ.
ಹೌದೌದು.
ಯಾಕೆ
ಸರ್? ಅದು ನನ್ನ ಉದ್ದೇಶ ವೈಯಕ್ತಿಕವಾಗಿ, ನನ್ನ ಸ್ವಾರ್ಥತೆ ಅಲ್ಲ ಅದು. ಈಗ ನಾನು ಅಲ್ಲಿ ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿದ ಮೇಲೆ ಸುಮಾರು ನಾನು 160 ಅಡಿನಲ್ಲಿ ಪೈಪನ್ನು ಬಿಟ್ಟಿದ್ದೆ, ಅಂದರೆ ಸುಮಾರು 8 ಲೆಂತ್ ಬಿಟ್ಟಿದ್ದೆ. ಈಗ ಅದು ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿದ ಮೇಲೆ ವಾಟರ್ ಟೇಬಲ್ ಮೇಲಕ್ಕೆ ಬಂದಿದೆ. ಸುಮಾರು ಈಗ ನಾನು 60 ಅಡಿ ಅಂದರೆ 3 ಲೆಂತ್ ಪೈಪನ್ನು ಬಿಟ್ಟು ನೀರನ್ನು ತೆಗಿತಾ ಇದ್ದೀನಿ ಸರ್ ಈಗ. ಸೊ ಮತ್ತೆ ನೀರು ಟೇಸ್ಟ್ ಆಗಿದೆ. TDS ಅಂತ ಕರಿತೀವಲ್ಲ ನಾವು, ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲ್ವೆಂಟ್ಸ್, ನಾನು ಪರೀಕ್ಷೆನೂ ಮಾಡಿಸಿದ್ದೀನಿ, ನೀರು ಪರೀಕ್ಷೆನೂ ಮಾಡಿಸಿದ್ದೀನಿ. ಅದರಲ್ಲಿ ಫ್ಲೋರೈಡ್ ಅಂಶ ಮತ್ತು ಇತರೆ ಅಂಶಗಳು ತುಂಬ ಕಡಿಮೆ ಆಗಿ ಸ್ವೀಟ್ ಇದೆ. ಅದು ಕೃಷಿಗೆ ಪೂರಕ ಆ ಥರದ ನೀರು. ನಾವು ಗೊಬ್ಬರ ಹಾಕೋದ್ರ ಜೊತೆಗೆ ನೀರು ಸಹ ಉತ್ಕೃಷ್ಟವಾಗಿದ್ದರೆ ಉತ್ಕೃಷ್ಟ ಬೆಳೆಯನ್ನು ಸಹ ತೆಗೆಯಬಹುದು ನಾವು.
ನೀರು ನೆಲದ ನಿಲ್ಲಲಿ, ನೆಲದ ಒಳಗೆ ಇಂಗಲಿ, ಹಸಿರು ಹೊನ್ನು ತುಂಬಲಿ, ಮಳೆಯ ಕೊಯ್ಲು ಸಾಗಲಿ.
ಈಗ ಬೇರೆ ಇನ್ಯಾರಿಗೆ ಅನುಕೂಲ ಆಗಿದೆ 15 ಎಕರೆ ಅಂತ ಹೇಳಿದ್ರಿ, ನಿಮ್ಮ ಸುತ್ತಮುತ್ತಲಿನವರು?
ಇವತ್ತು ಕೂಡ ನಮ್ಮ ಮುತ್ತಿಗಾರಹಳ್ಳಿನಲ್ಲಿ ನಮ್ಮ ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿದ ನಂತರ, ಮತ್ತು ಆ ಸಂದರ್ಭದಲ್ಲಿ ಇನ್ನೂ ಅನೇಕ ಈ ವಾಟರ್ ರೀಚಾರ್ಜ್ ವಾಟರ್ ಬಂಡ್ಸ್ ಅಂತ ಕರಿತೀವಲ್ಲ, ಕೃಷಿ ಇಲಾಖೆ ಇವ್ರು ಮಾಡಿದ್ದಾರೆ, ಕೃಷಿ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು. ಸೊ ಇದಾದ್ರೆ ಇದೆಲ್ಲ ಆದ ನಂತರ ನಮ್ಮ ಊರಿನಲ್ಲಿ ಈಗ ನಮ್ಮ ಅಂದರೆ ನಮ್ಮ ಊರಿಗೂ ಮತ್ತು ನನ್ನ ಕೃಷಿ ಭೂಮಿಗೂ ಸುಮಾರು 1 ಕಿಲೋಮೀಟರ್ ಮೇಲೆ ದೂರ ಇದೆ. ನಮ್ಮ ಊರಿನಲ್ಲಿ ಒಂದು 2 ಬಾವಿ ಇದೆ. ಆ ಬಾವಿನಲ್ಲಿ ಈಗಲೂ ಸಹ ನೀರು ಬರ್ತಾ ಇದೆ, ನೀರಿನ ಹೊರತೆ ಇದೆ. ಇದರ ಎಫೆಕ್ಟೇ ಇದು. ಅಬ್ಸಲ್ಯೂಟ್ಲಿ ಈಗ ಅದು ನೀರಿನ ಬ್ಯಾಂಕ್ ಅಂತೇಳಿ ಕರಿಬೋದು ನಾವು. ಅದು ವಾಟರ್ ಟೇಬಲ್ ಮೇಲ್ಗಡೆ ಬಂದಾಗ ಆಟೋಮೆಟಿಕ್ಕಾಗಿ ಈಗ ಕೃಷಿ ಭೂಮಿನಲ್ಲಿ ನೀರಿನ ಹೊರತೆ ಜಾಸ್ತಿ ಆಗುತ್ತೆ. ಈ ಬಾವಿಗಳು ಸಹ ಅದು ಮತ್ತೆ ರೀಚಾರ್ಜ್ ಆಗ್ತವೆ ಸರ್.
ಅಟ್ಟು ಬಿರುಸಾಗಿ ಬಾರದಿರು, ನನ್ನಲ್ಲಿ ಬರಲಾಗದಂತೆ ಅವಳಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ, ಹಿಂತಿರುಗಿ ಹೋಗದಂತೆ ಹಿಂತಿರುಗಿ ಹೋಗದಂತೆ ಬಿಡದೆ ಬಿರುಸಾಗಿ ಸುರಿ.
ಏನು ಬೆಳಿತೀರಿ ಮಹಾಬಲೇಶ್ವರಪ್ಪನವರು?
ಸರ್, ನಂದು ನೈಸರ್ಗಿಕ ಕೃಷಿಯನ್ನು ನಾನು ಮೊದಲು ಶುರು ಮಾಡಿದೆ, ಸುಭಾಷ್ ಪಾಳ್ಯಕಾರರಿಂದ ಪ್ರೇರಿತ ಇದೆ. ಸೊ ಆದರೆ ನಂದು 2 ದೋಣಿಯ ಮೇಲೆ ಹೋಗ್ತಕ್ಕಂಥ ಕೆಲಸ.
ಕಷ್ಟ ಅಂತ ಅನಿಸಿಲ್ಲ?
ಕಷ್ಟ ಅಂತ ಅನಿಸ್ತು. ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ನಾನು ಹೋಗಿ ಕೋರ್ಟ್ಗೆ ಹೋಗಬೇಕಾಗ್ತದೆ. ವಾರಕ್ಕೆ 2 ಸಾರಿ 3 ಸಾರಿ ಹೋಗಿ ಅಲ್ಲೇ ಇದ್ದು ನೈಸರ್ಗಿಕ ಕೃಷಿಗೆ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು
ಮಾಡ್ತೀರ ಒಂಚೂರು ಹೇಳಿ ನನಗೆ. ನೈಸರ್ಗಿಕ
ಸರ್, ನೈಸರ್ಗಿಕ ಅಂದರೆ ನೈಸರ್ಗಿಕ ಕೃಷಿನಲ್ಲಿ ಉದಾಹರಣೆಗೆ ಅರಣ್ಯ ಪ್ರದೇಶಗಳನ್ನು ನೋಡಿದ್ರೆ ಅಲ್ಲಿ ಯಾರು ನೀರು ಹಾಕಲ್ಲ, ಗೊಬ್ಬರನೂ ಹಾಕಲ್ಲ, ಯಾವುದೇ ಔಷಧಿ ಸಿಂಪರಣೆ ಮಾಡಲ್ಲ. ಆ ಥರದ ಪೂರಕ ವ್ಯವಸ್ಥೆಯನ್ನು ನಾವು ನಮ್ಮ ಕೃಷಿ ಭೂಮಿಗೆ ಒದಗಿಸಿಕೊಟ್ರೆ ನಿಜಕ್ಕೂ ಈ ಕೃಷಿ ತುಂಬ ಈಜಿ. ಪಾಳೆಕಾರರವರು ಒಂದು ಸಿಂಪಲ್ ಸಿಸ್ಟಮನ್ನು ಅವರು ಸೂಚಿಸಿದ್ದಾರೆ. ವೈಜ್ಞಾನಿಕವಾಗಿ ಈ ಸಗಣಿ ಮತ್ತು ಗಂಜಾಳದಲ್ಲಿರ್ತಕ್ಕಂಥ ಜೀವಾಣುಗಳ ಅವು ಕೃಷಿಗೆ ಪೂರಕ. ಸೊ ಆ ಜೀವಾಣುಗಳ ಸಂಖ್ಯೆ ಜೀವಾಮೃತವನ್ನು ಮಾಡೋದ್ರ ಮೂಲಕ ಆ ಜೀವಾಣುಗಳ ಸಂಖ್ಯೆಯನ್ನು ನಾವು ಹೆಚ್ಚಿಸಬಹುದು. ಅಂದರೆ ಉದಾಹರಣೆಗೆ ನಾನು ಹೇಳಬೇಕಂದ್ರೆ 1 ಗ್ರಾಂ ಸಗಣಿನಲ್ಲಿ 300 ಕೋಟಿ ಜೀವಾಣುಗಳಿದ್ದಾವೆ. ಆ ಜೀವಾಣುಗಳು ನೀವು ನೀರಿಗೆ ಹಾಕಿದಾಗ ಪ್ರತಿ 20 ನಿಮಿಷಕ್ಕೆ ಡಬಲ್ ಆಗ್ತಾ ಹೋಗುತ್ತೆ ಸರ್. ಸೊ ಆ ಜೀವಾಣುಗಳೇ ಅಂದರೆ ನಾಟಿ ಹಸುವಿನ ಗಂಜಳ ಮತ್ತು ಸಗಣಿಯಲ್ಲಿರ್ತಕ್ಕಂಥ ಜೀವಾಣುಗಳು ಕೃಷಿ ಭೂಮಿಗೆ ಬಿದ್ದ ತಕ್ಷಣ ಕೃಷಿ ಭೂಮಿನಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆ ಸಸ್ಯಕ್ಕೆ ಲಬ್ಧವಾಗ್ತವೆ. ಅಂದರೆ ಏನು ನಾನ್ ಅವೈಲಬಿಲಿಟಿನಲ್ಲಿರ್ತಕ್ಕಂಥ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಅದು ಅವೈಲಬಲ್ ಸ್ಥಿತಿಗೆ ಈ ಸಗಣಿ ಮತ್ತು ಗಂಜಳದಲ್ಲಿರ್ತಕ್ಕಂಥ ಜೀವಾಣುಗಳು ಪೂರಕವಾಗಿ ಕೆಲಸ ಮಾಡ್ತವೆ. ಸೊ ಅಷ್ಟೊಂದು ಜೀವಾಮೃತವನ್ನು ಒಂದು ಹಾಕಿದರೆ ನೀವು ಕೃಷಿಗೆ ಮತ್ತೇನು ಹಾಕಬೇಕಾಗಿಲ್ಲ.
ಇದು ಥಿಯರಿ.
ಪ್ರಾಕ್ಟಿಕಲ್ ಕೂಡ ಅದನ್ನು ನಾನು ಮಾಡಿದ್ದೀನಿ ಸರ್. ಸೊ ಅದಕ್ಕೆ ಸಾವಯವ ಇಂಗಾಲನ ಜಾಸ್ತಿ ಮಾಡಬೇಕು. ಅಂದರೆ ಈ ಮಲ್ಚಿಂಗ್ ಅಂತ ಏನು ಕರಿತಾರಲ್ಲ, ಅಂದ್ರೆ ಯಾವ್ದಾದ್ರು ಬೆಳೆ ಬೆಳೆದು ಅಲ್ಲೇ ಮಲ್ಚ್ ಮಾಡ್ತಕ್ಕಂತ ಒಂದು ಉಪಲಬ್ಧತೆಯನ್ನ ನಾವು ಕೃಷಿ ಭೂಮಿಗೆ ಒದಗಿಸ್ಕೊಟ್ರೆ ಬರೀ ಜೀವಾಮೃತದಿಂದ ಮತ್ತು ಬೀಜಾಮೃತದಿಂದ ನಾವು ಕೃಷಿಯನ್ನ ಲಾಭದಾಯಕವಾಗಿ ಮಾಡಬಹುದು. ಸೊ ನೀವೆಲ್ಲೇ ನೋಡಿ ಅತಿ ಹೆಚ್ಚು ಈ ಸಗಣಿ ಮತ್ತು ಗಂಜಳನ ಉಪಯೋಗಿಸಿ ಮಾಡ್ತಕ್ಕಂಥ ಕೃಷಿನಲ್ಲಿ ಜನ ಸಂತೋಷವಾಗಿದ್ದಾರೆ. ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನೀರಿನ ಹಿಂಗುವಿಕೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಸರ್. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್.
ನೀನಾದಿಗಾದೆಯೋ ಎಲೆ ಮಾನವ ಹದಿ ಹದಿ ಗೋಬು ನಾನು ಹದಿ ಹದಿ ಗೋಬು ನಾನು ನೀನಾದಿಗಾದೆಯೋ ಎಲೆ ಮಾನವ ಹದಿ ಹದಿ ಗೋಬು ನಾನು ನೀನಾದಿಗಾದೆಯೋ ಇಟ್ಟದೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ಇಟ್ಟದೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಹೋಯ್ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಮೇಲು ಗೊಬ್ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ
ಹರಿ ಹರಿ ಗೋಬು ನಾನು
ಹರಿ ಹರಿ ಗೋಬು ನಾನು
ಏನ್ ಬೆಳಿತೀರಿ ಅಂತ ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ
ಸರ್. ನಾನು ಮುಖ್ಯ ಬೆಳೆ ಅಂದರೆ ನೀರುಳ್ಳಿ, ಒಂದ್ಸರಿ ಕ್ಯಾರೆಟ್ ಹಾಕಿದ್ವಿ, ರಾಗಿ, ಜೋಳ, ಮೆಕ್ಕೆಜೋಳ.
ಈಗ ನೀವು ಕೊಳವೆ ಬಾವಿ ಮರುಪೂರ್ಣವನ್ನು ಮಾಡಿಸ್ಕೊಂಡ್ರಲ್ಲ ನೀವು, ಈಗ 3 ವರ್ಷದ ಅಂತರದಲ್ಲಿ ಮಾಡಿಸಿದ್ರಿ, 2004 ಬಾವಿ ತೋರಿಸಿದ್ರಿ, 2007 ಮರುಪೂರ್ಣ ಮಾಡಿಸಿದ್ರಿ.
ಹೌದು.
ನಿಮಗೆ ಎಷ್ಟು ಖರ್ಚಾಯಿತು ಮತ್ತು ಹೇಗೆ ಮಾಡಿದ್ರಿ ಅದನ್ನ?
ಸರ್ ಆಗ ಸುಮಾರು 35,000 ರೂಪಾಯಿ ಖರ್ಚು ಬಂದಿದೆ, ಮತ್ತೆ ಅದಕ್ಕೆ ಮರುಪೂರ್ಣಕ್ಕೆ 35,000 ಖರ್ಚಾಗಿದೆ.
ಹೇಗೆಲ್ಲ ಮಾಡಿದ್ದೀರಿ ಒಂಚೂರು ಹೇಳಿ ನಾನು.
ಸರ್ ಆ ಕೊಳವೆ ಬಾವಿಗೆ ಸುತ್ತ ಅಂದರೆ 10 ಅಡಿ ಅಗಲ, 10 ಅಡಿ ಆಳ, 10 ಅಡಿ ಉದ್ದ, ಅದಕ್ಕೆ ಗುಂಡಿ ತೋಡಿಸಿದ್ವಿ. ಗುಂಡಿ ತೋಡಿಸಿ ಆ ಕೊಳವೆ ಬಾವಿಯ ಒಂದು ಏನು ಕೇಸಿಂಗ್ ಪೈಪ್ ಇರ್ತದಲ್ಲ ಸರ್, ಆ ಕೇಸಿಂಗ್ ಪೈಪ್ಗೆ ಅಡಿನಲ್ಲಿ ಅದಕ್ಕೆ ಸುಮಾರು ಒಂದು 400-500 ಹೋಲ್ಸ್ ಕುರಿಯಂಥದ್ದು. ಆ ಹೋಲ್ಸ್ಗೆ ಪ್ಯಾಕ್ ಮಾಡೋದು ನೈಲಾನ್ ಮೆಶ್ ಇಂದ ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡಿ ಅದಕ್ಕೆ ಬೆಡ್ ಹಾಕ್ತೀವಿ ಸರ್. ಅಲ್ಲಿ ಬೆಡ್ ಹಾಕಿ ನಂತರ ಅಲ್ಲಿಂದ ಬೌಲ್ಡರ್ಸ್ ಫಿಲಪ್ ಮಾಡ್ಕೊಂತ ಬರ್ತೀವಿ. ಬೌಲ್ಡರ್ಸ್ ಅಂದರೆ ದೊಡ್ಡ ಬೌಲ್ಡರ್ಸು, ಚಿಕ್ಕ ಬೌಲ್ಡರ್ಸು, ನಂತರ ಸಣ್ಣ ಬೌಲ್ಡರ್ಸು. ಸೊ ಹಾಕಿ ನಂತರ ಅದರ ಮೇಲೆ ಉಸುಗನ್ನು ಹಾಕ್ತೀವಿ, ಅಂದರೆ ಮರಳನ್ನು ಹಾಕ್ತೀವಿ. ಮರಳಿನ ಮೇಲೆ ನೈಲಾನ್ ಥ್ರೆಡ್ಡನ್ನು ಮತ್ತೆ ಹಾಸ್ತೀವಿ, ಯಾಕಂದರೆ ಅದರ ಉದ್ದೇಶ ಏನಂದರೆ ನಂತರ ಅದರ ಮೇಲೆ ಮರಳು ಹಾಕ್ತೀವಿ. ಮರಳು ಹಾಕಿ ನಂತರ ಈ ಸುತ್ತ ಗೋಡೆ ಕಟ್ತೀವಿ ಅದಕ್ಕೆ. ಸೊ ಆಗ ಮಳೆ ನೀರು ಬಂದಂಥದ್ದು ಪೂರ್ತಿ ಅಲ್ಲಿ ಇಂಗುವಂಥ ವ್ಯವಸ್ಥೆ ಆಗ್ತದೆ. ಮತ್ತು ಅದರ ಸುತ್ತ ಸುಮಾರು ಒಂದು 60-70 ಅಡಿ ನಾವು ಆ ಒಂದು ಟ್ರೆಂಚ್ ತೆಗೆದು ಆ ಟ್ರೆಂಚಲ್ಲೆಲ್ಲ ಕಲ್ಲು ಹಾಕಿದ್ದೀವಿ. ಸೊ ಆ ಟ್ರೆಂಚ್ ಒಂದು 5-6 ಅಡಿ ಆಳ ಇದೆ ಅಷ್ಟೇ. ಸೊ ಅಲ್ಲಿ ಕಲ್ಲು ಹಾಕಿರೋದ್ರಿಂದ ಏನಾಗುತ್ತಂದರೆ ಅಕಸ್ಮಾತ್ ಮಳೆ ನೀರಿನಲ್ಲಿರ್ತಕ್ಕಂತಹ ಆ ಮಣ್ಣಿನ ಅಂಶ ಏನಿದೆಯಲ್ಲ ಆ ಸಿಲ್ಟ್ ಅಲ್ಲೇ ಡಿಪಾಸಿಟ್ ಆಗುತ್ತೆ. ಸೊ ಹಾಗಾಗಿ ಫ್ರೆಶ್ ನೀರು ಮಾತ್ರ ಹೋಗುತ್ತೆ. ಬೈ ಚಾನ್ಸ್ ಇನ್ನೂ ಇದ್ದರೂ ಅದರಲ್ಲಿ ಮರಳಿರೋದ್ರಿಂದ ಮತ್ತು ಅಲ್ಲಿ ಫಿಲ್ಟರ್ ಆಗುತ್ತೆ. ಮತ್ತು ಕೆಳಗಡೆ ನೈಲಾನ್ ಥ್ರೆಡ್ಡನ್ನು ಕೆಳಗಡೆ ಹಾಕಿರೋದ್ರಿಂದ ಅಕಸ್ಮಾತ್ ಏನಾದರೂ ಇನ್ನೂ ಅಂಶಗಳು ಏನಾದರೂ ಮಣ್ಣಿನ ಅಂಶ ಉಳ್ಕೊಂಡಿದ್ರೆ ಅಲ್ಲಿ ಫಿಲ್ಟರ್ ಆಗೋಗುತ್ತೆ ಸರ್. ಸೊ ಹಾಗಾಗಿ ಶುದ್ಧವಾದ ನೀರು ಯಾವುದೇ ತೊಂದರೆ ಇಲ್ಲದೆ ಈ ಭೂಮಿಯ ಆಳವನ್ನು ಸೇರುತ್ತೆ.
ಎಷ್ಟು ದೂರದಿಂದ ನಿಮ್ಮ ಈ ಕೊಳವೆ ಬಾವಿ ಮರುಪೂರ್ಣಕ್ಕೆ ನೀರು ಹರ್ಕೊಂಡು ಬರುತ್ತೆ ಮಹಾಬಲೇಶ್ವರಪ್ಪನವರೇ?
ಸರ್ ಮೊದಲು ನಾನು ಕೃಷಿ ಮಾಡ್ತಿರ್ಬೇಕಾರೆ ಅಂದರೆ ಡ್ರೈಲ್ಯಾಂಡ್ ಇದ್ದಾಗ ಸುಮಾರು ನಮ್ಮ ಹೊಲದಲ್ಲಿ 3-4 ದಿವಸ ಮಳೆ ನೀರು ಹರಿದು ಹೋಗ್ತಾ ಇತ್ತು. ಸೊ ಈಗ ದೊಡ್ಡ ಮಳೆ ಬಂದಾಗ ಸುಮಾರು 30 ಇಂಚು ಅಥವಾ 40 ಇಂಚಿನಷ್ಟು ನೀರು ಸುಮಾರು 3-4 ದಿವಸ ಹಾಗೆ ಹರಿಯುತ್ತೆ. ಸೊ ಅಷ್ಟು ನೀರನ್ನು ಕೂಡ ಈ ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಇಂಗುತ್ತೆ ಸರ್. ಸುಮಾರು ಒಂದು 60 ಎಕರೆ ಪ್ರದೇಶದ ನೀರು ನಮ್ಮ ಕೃಷಿ ಭೂಮಿಗೆ ಬಂದು ಹರ್ಕೊಂಡ್ಬರುತ್ತೆ ಸರ್.
ನಿಮ್ಮನ್ನು ನೋಡಿ ನೀವು ಇಷ್ಟು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ, ನಿಮ್ಮನ್ನು ಅನುಸರಿಸುವ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ನಿಮ್ಮ ಹಳ್ಳಿಯಲ್ಲಿ?
ಸರ್ ಯಾರೂ ಮಾಡಿಲ್ಲ, ಯಾಕಂದರೆ ಅದಕ್ಕೆ ಖರ್ಚು ಜಾಸ್ತಿ, ಆ ಖರ್ಚನ್ನು ಬರೆಸ್ತಕ್ಕಂಥ ಶಕ್ತಿ ಇಲ್ಲ, ಮತ್ತು ಅವ್ರಿಗೆ ಮಾನಸಿಕವಾಗಿ ಅವ್ರು ಪ್ರಿಪೇರ್ ಆಗಬೇಕು. ವೈಯಕ್ತಿಕ ಕೆಲಸ ಅಲ್ಲ ಇದು, ಸಾರ್ವಜನಿಕ ಕೆಲಸ ಅಂತ ಅವ್ರ ಮನಸ್ಸಿಗೆ ಬಂದರೆ ಖಂಡಿತವಾಗಿ ಅವರೂ ಕೂಡ ಮಾಡ್ಬೋದು. ಸೊ ಮಾಡಿದರೆ ನನ್ನ ಕೆಲಸನೂ ಕಡಿಮೆ ಆಯಿತು. ಸೊ ಇನ್ನೊಬ್ರು ಮಾಡಿದರೆ ಅಲ್ಲಿಂದ ಎಕ್ಸಸ್ ನೀರು ನನಗೆ ಬಂದರೂ ಕೂಡ ಸಂತೋಷ. ಸೊ ಯಾಕಂದರೆ ಇಟ್ ಇಸ್ ಲೈಕ್ ಎ ಬ್ಯಾಂಕ್. ಸೊ ಯಾರು ಡಿಪಾಸಿಟ್ ಮಾಡಿದ್ರು ಕೂಡ ಎಲ್ಲರೂ ಉಪಯೋಗಕ್ಕೆ ಅದಿರೋದು. ಸರ್, ಈ ವಿಚಾರವಾಗಿ ನಾನು ಎಲ್ಲರೂ ಕರ್ಕೊಂಡೋಗಿ ಇದರ ಬಗ್ಗೆ ತಿಳಿ ಹೇಳಿದ್ದೀನಿ. ಮತ್ತು ನಮಗೆ ಆಂಧ್ರ ಸರ್ಕಾರದ ವತಿಯಿಂದ ಸರ್ಕಾರಿ ಅಧಿಕಾರಿಗಳು ಈ ಥರದ ಜಲಮರುಪೂರಣ ಕೆಲಸನ ನಾವು ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು ಅಂತ ಅವರು ಕೂಡ ಬಂದಿದ್ದರು. ಆ ಸಂದರ್ಭದಲ್ಲಿ ಒಂದು ಫಂಕ್ಷನ್ ಕೂಡ ಮಾಡಿದೆ, ನಾನು ನಮ್ಮ ಜಮೀನಲ್ಲಿ ಫಂಕ್ಷನ್ ಮಾಡಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸನೂ ಸಹ ನಾನು ಮಾಡಿದೆ ಸರ್. ಇನ್ನೂ ತಿಳ್ಕೊಬೇಕಿದೆ ಸರ್ ಜನ.
ನೀವು ಇಷ್ಟು ಚೆನ್ನಾಗಿ ಕೊಳವೆ ಬಾವಿ ಮರುಪೂರಣ ಎಲ್ಲ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಬಳಸುವ ನೀರಿಗೆ ಏನು ಮಾಡಿದಿರಿ? ನೀವು ಅಲ್ಲೇನಾದರೂ ಮಳೆ ನೀರು ಕೊಯ್ಲು ಮಾಡಿದ್ದೀರಾ
ಸರ್? ಮನೆ ಸೈಟನ್ನು ಹೊಂದಿದ್ದೀನಿ ನಾನು. ಮನೆ ಕಟ್ಟಿಸಿದ್ರೆ ಖಂಡಿತವಾಗಿ ಕೂಡ ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಸರ್. ಇದು ದೇಶದ ಕೆಲಸ, ನಮ್ಮ ಹಳ್ಳಿಯ ಕೆಲಸ ಸರ್ ಇದು.
ತುಂಬಾ ಧನ್ಯವಾದಗಳು ಮಹಾಬಲೇಶ್ವರಪ್ಪನವರೇ, ನೀವು ಬಹಳ ಮಂದಿಗೆ ಮಾದರಿ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ.
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇದುವರೆಗೆ ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಹಿರಿಯ ಪ್ರಬಂಧಕರಾದ ಶಿವಶಂಕರ ಶೆಟ್ಟಿ ಹಾಗೂ ಕೊಳವೆ ಬಾವಿ ಜಲ ಮರುಪೂರಣ ಮಾಡಿರುವ ಕೃಷಿಕ ಬಿಟಿ ಮಹಾಬಲೇಶ್ವರಪ್ಪನವರೊಂದಿಗೆ ಸಂದರ್ಶನ ಕೇಳಿದಿರಿ.
ಪ್ರಿಯ ಕೇಳುಗರೆ, ಇದೀಗ ಮಾಯದಂಥ ಮಳೆ ಸರಣಿಯ 6ನೇ ಕಾರ್ಯಕ್ರಮದ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದನ್ನು ತಿಳಿದುಕೊಳ್ಳುವ ಸಮಯ. ನಾವು ಕೇಳಿದ್ದ ಪ್ರಶ್ನೆ, ಹೊಸದುರ್ಗ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಳೆ ನೀರು ಕೊಯ್ಲು ಘಟಕವನ್ನು ಮಳೆ ನೀರನ್ನು ಕುಡಿಯುವ ಮೂಲಕ ಉದ್ಘಾಟಿಸಿದವರು ಯಾರು ಅನ್ನೋದಾಗಿತ್ತು. ಸರಿಯಾದ ಉತ್ತರ ಸಾಣೆಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು. ಬಹಳಷ್ಟು ಮಂದಿ ಪತ್ರವನ್ನು ಬರೆದಿದ್ದೀರಿ, ಸರಿಯಾದ ಉತ್ತರವನ್ನು ಕೂಡ ಬರೆದಿದ್ದೀರಿ, ಆದರೆ ಎಲ್ಲರಿಗೂ ಬಹುಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಲಾಟ್ರಿಯ ಮೂಲಕ 3 ಕೇಳುಗರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಯಾರು ಅನ್ನೋದನ್ನು ಈಗ ಪ್ರಕಟಿಸ್ತಾ ಇದ್ದೇವೆ.
ವೆಂಕಟೇಶ್ MP, ಸನ್ ಆಫ್ ಪಣಿಯಪ್ಪ MP, ಮಲ್ಲಾಪುರ ಗೊಲ್ಲರಹಟ್ಟಿ ಮೆದೆಹಳ್ಳಿ ಪೋಸ್ಟ್ ಚಿತ್ರದುರ್ಗ ತಾಲೂಕು.
GR ಕಲ್ಲೇಶ್, ಕಲ್ಲೇಶ್ವರ ನಿಲಯ, ರೈಲ್ವೆ ನಿಲ್ದಾಣದ ಹತ್ತಿರ, ಆಂಜನೇಯ ದೇವಸ್ಥಾನದ ಎದುರು, ಚಿತ್ರದುರ್ಗ.
ಈ ಸರಣಿಯ 3ನೆಯ ವಿಜೇತರು ಗಿರಿಜಮ್ಮ, ಕೇರ್ ಆಫ್ ರಂಗಧಾಮಪ್ಪ, ಮಸ್ಕಲ್ ಪೋಸ್ಟ್, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ.
ಇನ್ನು ಇಂದಿನ ಪ್ರಶ್ನೆ, ಪ್ರಗತಿ ಗ್ರಾಮೀಣ ಬ್ಯಾಂಕಿನಲ್ಲಿ ಕೊಳವೆ ಬಾವಿ ಜಲ ಮರುಪೂರಣಕ್ಕಾಗಿ ಸಾಲ ಪಡೆಯಲು ಕನಿಷ್ಠ ಎಷ್ಟು ಜಮೀನು ಇರಬೇಕು? ಪ್ರಶ್ನೆ ಇನ್ನೊಮ್ಮೆ, ಪ್ರಗತಿ ಗ್ರಾಮೀಣ ಬ್ಯಾಂಕಿನಲ್ಲಿ ಕೊಳವೆ ಬಾವಿ ಜಲ ಮರುಪೂರಣಕ್ಕಾಗಿ ಸಾಲ ಪಡೆಯಲು ಕನಿಷ್ಠ ಎಷ್ಟು ಜಮೀನು ಇರಬೇಕು? ಕೇಳುಗರೆ ಗಮನಿಸಿ, ನಿಮ್ಮ ಉತ್ತರಗಳು ಮುಂದಿನ ಬುಧವಾರದ ಒಳಗೆ ನಮ್ಮನ್ನು ತಲುಪಬೇಕು.
ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ, ಆಕಾಶವಾಣಿ, ಕೆಳಗೋಟೆ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ NJ ದೇವರಾಜ ರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಜಿಯೋ ರೈನ್ ವಾಟರ್ ಬೋರ್ಡ್, ಚಿತ್ರದುರ್ಗ. ದೂರವಾಣಿ 9448125498. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್, ಸಹಕಾರ ಎಸ್ ಉಷಾಲತಾ. ಮುಂದಿನ ವಾರ ಮತ್ತಿದೇ ಸಮಯಕ್ಕೆ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.